282ನ ಈಗ ಅದು ಮುಗೀತು. ಯಾವ್ದು ಮುಗೀತು? ಪ್ರಾಣಾಯಾಮದ ಬಗ್ಗೆ ಹೇಳಿದರು. ರೇಚಕ, ಪೂರಕ, ಕುಂಭಕ ಅಂತೇಳಿ ಪ್ರಾಣಾಯಾಮ. ಯಾವುದೇ ಮಂತ್ರ ಜಪದ ಪ್ರಾಣಾಯಾಮ ಬೇರೆ, ಫಿಸಿಕಲ್ ಪ್ರಾಣಾಯಾಮಗಳು ಬೇರೆ. ಈ ಪ್ರಾಣಾಯಾಮ ಮಾಡಿದರೆ ಮಾತ್ರ ಅದಾಗೋದು. ಆನಂತರ ಬೇಕಾದಲ್ಲಿ ಮಂತ್ರೋಚ್ಚಾರಣೆ, ಪ್ರಾಣಾಯಾಮದ ಮಂತ್ರಗಳು, ಅದರಲ್ಲಿ ಎಷ್ಟು ವೆರೈಟಿ ಅಂತೆಲ್ಲ ಹೇಳಿದರು. 36, 24 ಓಂಕಾರಗಳು, ಆಮೇಲೆ ಓಂಕಾರಕ್ಕೆ ಓಂಕಾರನೇ ಹೇಳಬೇಕು. ಕುಡಿದ ಮಂತ್ರ ಆಯಾ ಮಂತ್ರಗಳು. ಇದರ ಗಾಯತ್ರಿ ಮಂತ್ರ, ಗಾಯತ್ರಿ ಮಂತ್ರದ ಪ್ರಾಣಾಯಾಮದಲ್ಲಿ 10 ಓಂಕಾರ ಇರುತ್ತೆ. ಅದನ್ನೆಲ್ಲ ತಿಳಿಸಿ ಈಗ ಕಲಶದ ಬಗ್ಗೆ ಹೇಳ್ತಾರೆ. ಹಿಂದೆ ಬಂದಿತ್ತು, ಅದು ಇಲ್ಲಿ ವಿಸ್ತಾರವಾಗಿ ಹೇಳ್ತಾರೆ. ಏಕಪಂಚಾಶದ್ವರ್ಣಾಂ ಚತುರ್ವಿಂಶಚ್ಚ ಮೂರ್ತಯ ಆತ್ಮಾದ್ಯ ವಾಸುದೇವಾದ್ಯ ವಿಶ್ವಾದ್ಯ ಮತ್ಸ್ಯಕಚ್ಛಪೌ ಕೋಲೋ ನೃಸಿಂಹ ಸಬಟುಹು ಜಾಮದಗ್ನ ರಘುದ್ವಹೌ ವಾಸಿಷ್ಠ ಯಾದವೌ ಕೃಷ್ಣೌ ಆತ್ರೇಯೋ ಬುದ್ಧ ಕಲ್ಕಿನೌ ಶಿಂಶುಮಾರಸ್ಚೇತಿ ಶತಂ ಕಲಾಹ ಕಲಶನಾಮಕಾಹ ತೇತಾಭಿಹಿ ಸಹಿತಾಂ ಮೂಲಮೂರ್ತಿಂ ಕುಂಭೋದಕೆ ಸುಧೀಹಿ. ಇದಿಷ್ಟು ಏನು ಯಾವ ಇದನ್ನು ಮಾಡ್ತೀರೋ, ಮಂತ್ರ ಮಾಡ್ತಾ ರೂಪ ಧ್ಯಾನ ಮಾಡಬೇಕು. ನಾನು ಉದ್ಯೋದ್ಭಾಸ್ವತ್ತಿದೆಯಲ್ಲ ಅದನ್ನೇ ಧ್ಯಾನ ಮಾಡಬೇಕು. ಆ ರೂಪ ಧ್ಯಾನ ಮಾಡಿದರೆ ಪ್ರಾಣಾಯಾಮ ಕಾಲದೊಳಗೆ ಮೊದಲು ಫಿಸಿಕಲ್ ಆಗಿ ಮಾಡೋದು, ಎರಡನೇದು ಮಂತ್ರೋಚ್ಚಾರಣೆ, ಆಮೇಲೆ ಅದರ ಅರ್ಥ, ಅದರ ರೂಪ ಇಷ್ಟು ಬಂದರೆ ಅದು ಪರ್ಫೆಕ್ಟ್ ಪ್ರಾಣಾಯಾಮ ನೋಡ್ತಾ. ಅಷ್ಟು ಮಟ್ಟಿಗೆ ಅಂತ ಕೇಳಿದರೆ ಪರ್ಫೆಕ್ಟ್ ಧ್ಯಾನ ಅದು. ಮುಂದೆ ತಂದು ಕೊನೆ ಹೇಳ್ತಾರೆ. ನಮ್ಮಲ್ಲಿ ಅನೇಕರಲ್ಲಿ ವಾದ ಉಂಟು, ಈ ಮಾಧ್ವರಲ್ಲಿ ಧ್ಯಾನ ಪದ್ಧತಿನೇ ಇಲ್ಲ, ಬರೀ ಮಾತಾಡ್ತಾರೆ, ತಪ್ಪೋದು. ಆಚಾರ ಹೇಳ್ತಾರೆ ಪ್ರಾಣಾಯಾಮೇತು ಯತ್ ವಿಷ್ಣೋ ಸ್ಮರಣಂ ಧ್ಯಾನಮೇವ ತತ್. ಮುಂದೆ ಬರುತ್ತೆ ಆ ಮಾಡೋದು ಸರಿಯಾದ ಧ್ಯಾನ. ಮಂತ್ರ ಜಪಕಾಲಕ್ಕೆ ಧ್ಯಾನ, ಪ್ರಾಣಾಯಾಮ ಕಾಲಕ್ಕೆ ಧ್ಯಾನ, ಅವ್ರದ್ದೆಲ್ಲ ಬರೀ ಮೆಕ್ಯಾನಿಕಲ್ ಧ್ಯಾನ ಅಷ್ಟೇ. ಇದೇನಿದು ರಿಯಲ್ ಧ್ಯಾನ ಹೇಳ್ಕೊಟ್ಟಿರೋದು ಇಲ್ಲಿ ನಮ್ಮಲ್ಲಿ ಹೈಲೈಟ್ ಆಗಲಿಲ್ಲ. ಆದ್ದರಿಂದ ಎಷ್ಟೋ ವಿಷಯ ಬಿಟ್ಟು ಹೋಗ್ಬಿಟ್ಟಿದೆ. ನಮ್ಮಲ್ಲಿ ಇಲ್ಲೇ ಇಲ್ಲ, ಬೇರೆಯವರಲ್ಲಿದೆ. ಸತ್ಯ ಹೇಳಬೇಕು, ಧರ್ಮ ಹೇಳಬೇಕು, ಯಾರಲ್ಲಿಲ್ಲ? ಹಿಂದೂಗಳ ಪದ್ಧತಿನೇ ಬಂದಿಲ್ಲ ನೋಡಿ. ಬೇರೆ ಎಷ್ಟು ಹಾಸ್ಪಿಟಾಲಿಟಿ ಇತ್ತು ಅವರಲ್ಲಿ, ಹಾಸ್ಪಿಟ್ಲಿಗೆ ಸೇರಿಸಿದ್ರು ಕೂಡ ನಮ್ಮಲ್ಲಿ ಹಾಸ್ಪಿಟಾಲಿಟಿ ಇರೋದಿಲ್ಲ. ಅವರಿಗೆ ಯಾರೋ ಬಿದ್ದರೆ ತಕ್ಷಣ ಬರ್ತಾರೆ ಹೆಲ್ಪ್ ಮಾಡೋದಕ್ಕೆ. ಬಟ್ ಅದೆಲ್ಲ ಉದ್ದೇಶ ಬೇರೆ ಇರುತ್ತೆ ಅವ್ರಿಗೆ. ಅದನ್ನು ಹೇಳುವ ಏ ಕೆಟ್ಟ ಇರ್ಬೋದು, ಅದೂ ಇಲ್ಲಲ್ಲ ನಿಮಗೆ. ನಿಮ್ಮಲ್ಲಿ ನಮ್ಮ ಆ್ಯಕ್ಚುಲಿ ಅದಕ್ಕಿಂತ ಜಾಸ್ತಿ ನಮ್ಮಲ್ಲಿ ಇದೆ, ಸರ್ವಭೂತ ದಯಾ ಪುಷ್ಪಂ ಅಂತೇಳಿ. ನಮ್ಮಲ್ಲಿ ಅಪ್ಲಿಕೇಶನ್ ಬರಲೇ ಇಲ್ಲ. ಅವರು ಅದೇ ರೀತಿ ಆ ಧರ್ಮದಲ್ಲಿ ಭಾರಿ ಒಳ್ಳೆತನ ಇದೆ, ತುಂಬ ಸ್ವಾಗತ ಮಾಡ್ತಾರೆ, ಎಷ್ಟು ಹೋದಷ್ಟು ಮಾತಾಡಿಸ್ತಾರೆ. ನಮ್ಮಲ್ಲಿ ಮಾತಾಡೋದೇ ಇಲ್ಲ, ನಮ್ಮ ಧರ್ಮದ ತಪ್ಪಲ್ಲ. ಏನು ಯಾರು ತಪ್ಪಿದೋ ನಾ ಹೈಲೈಟ್ ಮಾಡದೆ ಹೋಗಿ ತಪ್ಪದು. ಅದೇ ರೀತಿಯೇ ಧ್ಯಾನ ಮಾಡಲಿಲ್ಲ ಅಂದರೆ ಅದೇನೆ. ಎಷ್ಟೋ ವಿಷಯಗಳು ನಮ್ಮಲ್ಲಿ ಇಲ್ಲ ಇಲ್ಲ ಅಂದರೆ ಇಲ್ಲ ಅಲ್ಲ, ಅದು ಹೊರಗೆ ತಂದಿಲ್ಲ ಅಷ್ಟೇ. ಅದೇ ಎಷ್ಟು ಒತ್ತು ಕೊಡ್ತಾರೆ, ನಾನಾ ಜನಸ್ಯ ಶುಶ್ರೂಷ, ಕಷ್ಟದಲ್ಲಿದ್ದವರು ಸಹಾಯ ಮಾಡಿ ಅಪ್ರೋಷ ಜ್ಞಾನ ಬೇಗ ಆಗುತ್ತೆ ಅಂತ ಹೇಳ್ತಾರೆ ಆಚಾರ್ಯ. ಇನ್ನೇನು ಹೇಳಬೇಕು ಅದಕ್ಕಿಂತ? ಅಂತಿಂತ ಇನ್ಸೆಂಟಿವ್ ಅಲ್ಲ ಅದು. ಎಂಥ ಇನ್ಸೆಂಟಿವ್ ಅದು? ಮೋಟ್ ಅಶ್ಯೂರ್ಡ್ ಅಪ್ರೋಷ ಜ್ಞಾನ. ಎಷ್ಟು ಜನ ಮಾಡ್ತಾರೆ ಅದನ್ನು ಇವತ್ತು? ನಾನಾ ಶುಶ್ರೂಷ ಅಲ್ಲ, ಅವ್ರು ಡಿಸ್ಕರೇಜ್ ಮಾಡಿ ಓಡಿಸ್ಬಿಡ್ತಾರೆ ಆ ಕಡೆ. ಅಪ್ರೋಷ ಜ್ಞಾನ ದೂರ ಆಗುತ್ತಾಗ ಬರೋದೇ ಇಲ್ಲ. ಗೊತ್ತಾಯ್ತು? ಆ ಒಂದು ಗುಣ ಇರಬೇಕು. ಎಂಥ ಪರಮಪಾಪಿ ಬಂದಾಗಲೂ ಕೂಡ ಏನು ಮಾಡಬೇಕು? ಒಳ್ಳೆ ಮಾತಾಡೋಕ್ಕೆ ಏನು ತೊಂದರೆ ಇಲ್ಲ, ಬೈದು ಕಳಿಸ್ಬೇಕಾಗಿಲ್ಲ ಅವನ್ನ. ಏನು ಮಾಡಬೇಕು? ಹೌದು, ಪ್ರಾಬ್ಲಮ್ ಎಷ್ಟು? ಸೀಟ್ ಇಲ್ಲ ಅದು ಹೊಡಿಲಕ್ಕೆ ಹೋಗೋದಿಲ್ಲ. ಏನು ಮಾಡ್ತಾರೆ ಅವನ್ನ? ಐ ಆಮ್ ಸಾರಿ, ಸೀಟ್ ಇಲ್ಲ ಅಷ್ಟೇ. ಅದು ಡೀಸೆಂಟಾಗಿ ಹೇಳಕ್ಕೆ ಬರುತ್ತೆ. ಗೊತ್ತಾಯ್ತಾ? ಸಾರಿ ಅಂತಲೂ ಬೇರೆ ಹೇಳ್ತಾನೆ ಪಾಪ. ತಪ್ಪಿರೋದು ಅವನ ಹತ್ರ ಇವನು ಸಾರಿ ಹೇಳಬೇಕು ಮತ್ತೆ. ಗೊತ್ತಾಯ್ತು? ಇಷ್ಟೆಲ್ಲ ಬರ್ತದೆ, ಏನು ತಪ್ಪಿದೆ ಅದರಲ್ಲಿ? ಇದು ಹೇಳಿ ಜಗಳಬೇಕಾಗಿಲ್ಲ, ಸೀಟು ಕೊಡಬೇಕಾಗಿಲ್ಲ, ಭಾರಿ ಹಾಸ್ಪಿಟಲ್ ತೋರಿಸ್ತೀರಿ ಅಂಥೇಳಿ ಸೀಟ್ ಕೊಡೋಕ್ಕೆ ಹೋಗಬೇಕಾಗಿಲ್ಲ. ಏನು ಮಾಡ್ಬೋದು ಆ ಸಮಯದೊಳಗೆ? ಸರಿಯಾಗಿ ಗೈಡ್ ಮಾಡಿಬಿಡ, ಬೈಯೋದು ಇದನ್ನು ಮಾಡೋದು ಮಾಡ್ತಾರೆ. ಹೇಳಿಲ್ಲ ಎಷ್ಟೋ ಕಡೆಗೆ ಪ್ರವಚನ ಕರೆದಿರ್ತಾರೆ, ಹೋದ ಅನೌನ್ಸ್ಮೆಂಟೇ ಇರೋದು, ಎಲ್ಲೆಲ್ಲೆಲ್ಲೂ ಇರೋದಿಲ್ಲ, ಎಲ್ಲೇ ಪೇಪರಲ್ಲಿ ಇರೋದಿಲ್ಲ, ಬೋರ್ಡ್ ಖಾಲಿ ಇರುತ್ತೆ. ಆಮೇಲೆ ಬೋರ್ಡ್ ಕೂಡ ಬರೋದಿಲ್ಲ ಅಂತ ಕೇಳಿದರೆ ಯಾರೋ ಬರ್ತಾರೆ ಉಪ, ನಾನು ನೋಡ್ತಾ ಇರ್ತೀರ ಅದನ್ನು, ಯಾರೋ ಬರ್ತಾರೆ. ಇವತ್ತು ಉಪನ್ಯಾಸ ಇದೆ ಅಂತ ಹೇಳಿದ್ರಲ್ಲ, ಬಂದಿದ್ದಾರ ಇದೆ ಅಂತ ಕೇಳಿದರೆ ನೋಟಿಸ್ ಬೋರ್ಡ್ ನೋಡಿ ಅಂತ ಹೇಳ್ತಾರೆ. ನೋಡಿದೆ ಅದು ಬರೋದಿಲ್ಲ, ಅದು ಬರದ್ಮೇಲೆ ನೋಡಿ ಅಂತ ಹೇಳ್ತಾರೆ. ಯಾವಾಗ ಬರೀತೀರಿ? ಅದು ಬರದ ಮೇಲೆ ಗೊತ್ತಾಗೋದು ಅಂತ ಹೇಳ್ತಾರೆ. ಎಷ್ಟು ಮೂರ್ಖರಿದ್ದಾರೆ ಅಂದರೆ ತಮಾಷೆ. ಬೇರೆ ಊರಿಗೆ ಹೋದ ಎಷ್ಟೋ ಕಡೆ ಹೋದ ಕಾಲಕ್ಕೆ ಅವ್ರು ಬರೋದಿಲ್ಲ, ನಾನು ಬರೆದಿದ್ದೀನಿ ಹೋಗಿ, ಅದು ಅಳಿಸ್ಬಿಡ್ತಾರೆ ಬಂದು ಮತ್ತೆ ಅಳಿಸ್ಬಿಟ್ಟು ನಾವು ಬರೀಬೇಕು, ಆಮೇಲೆ ಬರೀತೀವಿ ಅಂತ. ಬರೆಯೋದೇ ಇಲ್ಲ, ಬರೆಯೋದೇ ಇಲ್ಲ, ಕೊನೆಗೆ ಬರದಾಗ ನೋಡಿ ಅಂತ ಹೇಳ್ತಾರೆ. ಅವ್ರಿಗೆ ಇಷ್ಟು ಇಷ್ಟೆಲ್ಲ ಇದ್ದರೆ ಏನು ಜ್ಞಾನ ಪ್ರಸಾರ ಮಾಡ್ತಾರೆ ಇವರು? ದೊಡ್ಡದಾಗ ಬಂದು ಹೆಸರು ಹಾಕೊಂಡಿರ್ತಾರೆ ಇದು ಮಂದಿರಗಳಂತ, ಬರೀ ಮೋಸ. ಅದನ್ನು ನೋಡ್ಬೇಕು ನೀವು. ಹೇಳಿದ್ನಲ್ಲ, ಬಿಲ್ಡಿಂಗೇ ಇಲ್ಲದೇ ಮರದ ಕೆಳಗೆ ಪಾಠ ಮಾಡ್ಬೋದು, ಬಿಲ್ಡಿಂಗ್ ಇದ್ದು ಅದನ್ನು ವೇಸ್ಟ್ ಮಾಡ್ಬೋದು. ಎಷ್ಟೋ ಕಡೆಗೆ ಹಾಗಾಗತ್ತೆ, ಇದೆಲ್ಲ ಅನುಭವಿಸೇ ಬಂದಿರೋದು. ಇಲ್ಲ, ಹೋಗಿ ಬಿಟ್ಟುಬಿಟ್ರೆ ಬಿಟ್ಟೇ ಬಿಡಬೇಕಾಗತ್ತೆ. ಕೊನೆಗೆ ಹೇಳಿ ನಿಧಾನವೇ ಜನ ಬರ್ತಾರೆ, ಅವ್ರಿಗೆ ಗೊತ್ತಾದರೆ ಬರ್ತಾರೆ, ಗೊತ್ತಾದ್ರೆ ಬಂದರೆ ಆಮೇಲೆ ಬೈಯೋದು, ಜನಗಳು ಬರೋದೇ ಇಲ್ಲ ಇಲ್ಲ ಅಂದರೆ. ಎಲ್ಲ ಮಾಡಿ ಬರದೆ ಹೋದರೆ ಜನಗಳು ತಪ್ಪಿಲ್ಲೇ ಇಲ್ಲ ಅದರಲ್ಲಿ. ತಪ್ಪಿರೋದು ಯಾರ್ದೋ ಬರೀ ಇವ್ರದ್ದು ನಮ್ಮಲ್ಲಿ ವರ್ಷ. ಆಮೇಲೆ ಬೈಕು ದೇವರೇ ಗತಿ ಆದರು ಮೈಕು, ನಾವು ಬಂದಮೇಲೆ ಬರ್ತಾರೆ ಶುರು ಮಾಡ್ಲಿಕ್ಕೆ. ಅವ್ರು ಅರ್ರ ಶಬ್ದ ಉಪನ್ಯಾಸ ಹೋಗಿ ಒಂದು ಸಂಗೀತ ಇದ್ದಾಗಿರುತ್ತೆ. ಮಧ್ಯ ಮಧ್ಯ ಅಲ್ಲಿ ಹೋಗೋದು ಇಲ್ಲಿ ಬರೋದು ಮಾಡ್ತಾರೆ. ಆಮೇಲೆ ಸರಿ ಮತ್ತೆ ನೀನು ತಗೋತಾ ಅವ್ರು ಕೆಲಕ್ಕೆ ಹೋಗ್ಬಿಡ್ತಾರೆ, ಅವ್ರು ಹೋದವ್ರು ಅವ್ರು ಬರೋದೇ ಇಲ್ಲ ಕೊಡ. ಇಷ್ಟು ಹಡೆಮರಗಳು ಒಂದು ಸರಿ ಇರೋ ಬೈಕ್ ಜನ್ಮದಲ್ಲೇ ನೋಡಿಲ್ಲ ಇವರಿಗೆ ಕೂಡ, ಬೇರೆ ಕಡೆ ನಮ್ಮ ಬೈಕೇ ವಾಸಿ ಇದ್ದಿದ್ದರಾಗೆ ಸರಿ ಕೆಲಸ ಮಾಡಿದ್ರು ಒಂದೇ ಇದು ಯು ಪಿ ಎಸ್ ತಕ್ಷಣ ಬಂದ್ಬಿಡುತ್ತೆ. ಅವ್ರು ಬರೋ ದೊಡ್ಡ ದೊಡ್ಡ ಸಂಸ್ಥೆಗಳು ಕೋಟ್ಯಾದ ಇನ್ವೆಸ್ಟ್ ಮಾಡಿರ್ತಾರೆ, ಒಂದು ಯು ಪಿ ಎಸ್ ಅರ್ಧ ಗಂಟೆ ಬೇಕು ಜನ್ರೇಟರ್ ಆನ್ ಮಾಡ್ಬೇಕಾದ್ರೆ, ಎಲ್ಲ ಹೋಗ್ಬಿಡ್ತಾರೆ ಸಿಗೋದೇ ಇಲ್ಲ. ಜನ್ರೇಟ್ರಲ್ಲಿ ಆಮೇಲೆ ಇಲ್ಲ ಅಂದರೆ ಆಯಿಲ್ ಇಲ್ಲ ಅಂತ ಬರ್ತದೆ, ಡೀಸೆಲ್ ಆಗೋಗ್ಬಿಟ್ಟಿದೆ ಬರ್ತದೆ, ಆಯಿಲ್ ತಲೆಗೆ ಹೋಗ್ತಾರೆ. ಏನಾಗಬೇಕು ಅದಕ್ಕೆ? ಎಷ್ಟು ಹೋಪ್ಲೆಸ್ ಅಂದರೆ ಇಷ್ಟು ದಿಸಾರ್ಗಂದ್ರೆ ಇದು ಯಾವ ಸಂಸ್ಥೆನೂ ಇಲ್ಲ, ಬರೀ ನಮ್ಮ ಮಾತ್ರದಷ್ಟೇ ಆಗಿರೋದು. ಎಲ್ಲಿ ಹೋದರೂ ಸಮಸ್ಯೆ ತಪ್ಪಿದ್ದಲ್ಲ, ಇಲ್ಲ ಜೋರ ಭದ್ರತೆ ಇರುತ್ತದೆ, ಇಲ್ಲ ಸೌಂಡೇ ಬರೋದಿಲ್ಲ, ನಾವು ಜೋರ ಬಾಯಲ್ಲಿಟ್ಬಿಡ್ತಾರೆ ಇನ್ನೂ ಹತ್ರ ಇಡ್ತೀವಿ ಮಾತಾಡೋದು ಹೇಗೆ ತಂದು ತಿಳಿತಾ, ಇಲ್ಲ ಹತ್ರ ಇಟ್ಟರೆ ಧೂಳೋದು ಜನಗಳು ಕೆಮ್ಮೆ ಶುರುವಾಗಿಬಿಡೋದು. ನಾವು ಭಾರತೀಯದ ಹೋಗ್ತಿದ್ದಲ್ಲ, ಹೋದ ತಕ್ಷಣ ಚುಚ್ಚಾಗ್ತಿದ್ದ, ಒಲ್ಲೆಲ್ಲೆಲ್ಲಿ ಡಿಸ್ಟರ್ಬೆನ್ಸ್ ಹೆಸರು ಕೂಡ ಇಲ್ಲ, ಮುಗಿಯೋತ್ತೆ ಡೈರೆಕ್ಟಾಗಿ ಅಷ್ಟೇ ಮುಗಿಬೇಕು. ಎಷ್ಟು ದಿವಸ ಕೇಳೋರಿಗೆ ಎಷ್ಟು ಖುಷಿ ಅನಿಸುತ್ತಾಗ ಪ್ಯಾಕ್ಡ್ ಭಾರತೀಯದ ಬೇರೆ ಯಾವ ಸಮಸ್ಯೆಗಳು ಚೆನ್ನಾಗಿರುತ್ತೆ, ನಮ್ಮಲ್ಲಿ ಮಾತ್ರ ಇರೋಲ್ಲ. ಮಾಧ್ವರ ಯಾವ ಸಮಸ್ಯೆಯಲ್ಲೂ ನೋಡಿಲ್ಲ ನಾನು, ಅದು ಏನಾದ್ರು ಬೈತಾರೆ ಅಂತ ಹೇಳ್ತಾರೆ, ಸತ್ಯ ಅದು ಏನು ಮಾಡೋಕ್ಕಾಗಲ್ಲ. ಬೇರೆಯವರು ಅವ್ರ ಇದಕ್ಕೋಗಿ ನೀವು ಎನಿ ಬೇರೆ ಸಂಸ್ಥೆಗೆ ಹೋಗಿ ಮೋಸ್ಟ್ ಐಡಿಯಲ್ ಏರ್ಪಾಟ್ ಮಾಡಿರ್ತಾರೆ. ಅವ್ನು ಚೂರೇನ ಎಲ್ಲೋ ಭಾರಿ ಆಕಸ್ಮಿಕ ಆಗೋದು, ತಾನು ರೆಡಿಯಾಗಿ ಕೂತಿರ್ತಾನೆ ತಕ್ಷಣ ಬರ್ತಾನೆ. ಎಲ್ಲ ಎರಿಯತ್ತಿಂಗ್ ನಮ್ಮ ಮಾಧ್ವರ ಬಿಟ್ಟು ಯಾವ ಸಮಸ್ಯೆ ಆದರೂ ಕೂಡ ಅದಕ್ಕೆ ಜನ ಸೇರ್ತಾರೆ ಅಲ್ಲಿ. ಇವ್ರು ಅಲ್ಲಿ ಹೋಗ್ತಾರೆ ನಮ್ಮಲ್ಲಿ ಬರೋದಂತ ಬೇಕಂತ ಓಡಾಡ್ತಿರ್ತಾರೆ. ಅವ್ರ ಟೈಮಿಂಗ್ಸ್ ಇರುತ್ತೆ, ಫಸ್ಟ್ ಆಫ್ ಆಲ್ ಟೈಮಿಂಗ್ಸ್ ಇರುತ್ತೆ, ಪರ್ಫೆಕ್ಷನ್ ಇರುತ್ತೆ. ವಿಷಯ ಕೊಟ್ಟು ಬೇರೆ ಮಾತಾಡೋಲ್ಲ, ಕರೆಸ್ಬೇಕಾದ್ರೆ ಹ್ಯಾಕ್ ಕರೆಸ್ತಾ ಇರ್ಬೋದು, ಬೇರೆ ಬೇರೆ ನೆಕ್ಸ್ಟ್ ಒಂದು ಕರೆಸೋದೇ ಇಲ್ಲ. ಅವರು ಯಾವುದೋ ವಿಷಯ ಡೈವರ್ಟ್ ಮಾಡಿದರೆ ಕರೆಸೋದೇ ಇಲ್ಲ, ಅಷ್ಟು ಸಿಸ್ಟಮೆಟಿಕ್ ನೋಡಿದ್ರೆ ಯಾರ್ದ ಸಾಧ್ಯನೇ ಇಲ್ಲ. ನಮ್ಮ ರಿಪೇರಿ ಊಟಕ್ಕೆ ಬಂದೇ ತಯಾರಾಗಿದೆ, ಅದಕ್ಕೆ ತಯಾರಾಗಲ್ಲ. ಅದು ಹೇಳಿ ಹೇಳಿ ಬಯಸ್ಕೋಬೇಕು, ಆಗೋ ಬಯಸ್ಕೋಬೇಕು ಅಷ್ಟೇ ಹೊರತು ಏನು ಮಾಡಿದ್ರು ಸರಿ. ನಮ್ಮ ಕಲಿ ಇರೋದೇ ಹಾಗೆ, ಮಾಧ್ವರ ಕಂಡ್ರೆ ಕಲಿಗೆ ಆಗಲ್ಲ ಅದರಿಂದ ಮಾಧ್ವರಲ್ಲೇ ಸೇರ್ಕೊಂಡ್ಬಿಟ್ಟಿರಲ್ಲ. ಇದರಲ್ಲಿ ಏನು ಜ್ಞಾನ ಕಾರ್ಯ ಮಾಡೋಕ್ಕೆ ಬರುತ್ತೆ, ಇಷ್ಟಾದರೂ ಮಾಡಬೇಕನ್ನ ಬಿಡೋಗಿಲ್ಲ, ಅದರಿಂದ ಮಾಡಲೇಬೇಕು. ನೋಡಿದರೆ ಅದು ಐಡಿಯಲ್ ನೋಡಿ ತಷ್ಟ ಇರಬೇಕಾಗಿ, ಹಾಗೆ ಜನಗಳು ನಿಮ್ಮ ಜನಗಳ ಸ್ವಭಾವ ನೋಡು. ಅಯ್ಯೋ ಎರಡು ನಿಮಿಷ ಕೇಳಲಿಲ್ಲ ನಾನು ಡಿಸ್ಟರ್ಬ್ ಆಗಿಬಿಡ್ತಾನೆ, ಎದ್ದು ಹೋಗ್ಬಿಡ್ತಾನೆ, ಕೊಡೋದಿಲ್ಲ ಅವನು, ಸುಮ್ಮನೆ ಕೊಡೋಕ್ಕಾಗೋದೇ ಇಲ್ಲ. ಅರ್ಥ ಆಗದಿದ್ದರೆ ನೋಡೋದಕ್ಕೆ ಆಗೋ ಹಾಗೆ ಸರಿಯಾಗಿ ಬಂದು ಬಿಟ್ಟು ಬಿಟ್ಟು ಕೇಳಿಸೋದು, ಒಂದೊಂದು ಪಾರ್ಟ್ ಮಿಸ್ ಆಗೋದು, ಅವಾಗ ಇಂಟ್ರೆಸ್ಟ್ ಕ್ರಿಯೇಟ್ ಆಗಲ್ಲ. ಒಂದು ಕೀವರ್ಡ್ ಮಿಸ್ ಆದರೆ ಅಂತ ಕತೆ ಮುಗಿದೋಯ್ತು, ಹಾಗಾಗಬಾರ್ದು. ಫುಲ್ ಜವಾಬ್ದಾರಿಯಿಂದ ಮಾಡಬೇಕಲ್ಲ, ಅದು ಜನರಿಗೆ ಕೂಡ ಗೌರವ ಕೂಡ ಹೌದು. ಯಾಕಂದ್ರೆ ಬಂದಿರೋದು ಯಾತಕ್ಕೆ ಬಂದಿರ್ತಾರೆ, ಪಾಪ ಅಮೂಲ್ಯ ಸಿಕ್ಕಾಬಳಿ ಟೈಮ್ ಇರುತ್ತೆ, ಎಷ್ಟೋ ದೂರದಿಂದ ಬಂದಿರ್ತಾರೆ. ಅವ್ರನ್ನ ಏನಾದರೂ ಹೇಳಿದ್ರೆ ಬಾಯಿ ಬಂದ ಬೈತಾರೆ ಮತ್ತೆ ಅವ್ರನ್ನ, ಇಲ್ಲಿಗಾರ ಬರಲಿಕ್ಕೆ ಹೇಳಿ ಅಲ್ಲಿ ಅಲ್ಲಿ ಕೊನೆ ಆ ಲೆವೆಲ್ಗೆ ಹೋಗ್ಬಿಡ್ತಾರೆ, ಯಾಕೆ ಬಂದರೆ ನೀವೀಗ ಅಂತ ಕೇಳ್ತಾರೆ. ಏನು ಹೇಳ್ಬೇಕು ಅವರಿಗೆ? ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಎಲ್ಲವು ಮಂತ್ರ ಧ್ಯಾನ ಇಲ್ಲದೆ ಮಂತ್ರ ಹೇಳಿದ್ರೆ ಮಂತ್ರನೇ ಅಲ್ಲ ಅದು, ಗೊತ್ತಾಯ್ತಾ? ಪ್ರತಿ ಮಂತ್ರಕ್ಕೂ ಧ್ಯಾನ ಇರಲೇಬೇಕು. ನೀವು ಗೊತ್ತಿಲ್ಲದೆ ಗುರಿ ಇಲ್ಲದೆ ನೀವು ಹೋಗು ಅಂದರೆ ಹೇಗೋ ಹಾಗೆ. ಕಳ್ಗೆ ಅರ್ಜೆಂಟ್ ಹೋಗೋದು, ಎಲ್ಲಿಗೆ ಹೋಗ್ಬೇಕು ಅರ್ಜೆಂಟ್? ಅವ್ರು ಬೇಗ ಹೋಗು, ಬೇಗ ಹೋಗು, ಎಲ್ಲಿ ಹೇಳಿದ್ರೆ ಆಮೇಲೆ ಹೇಳ್ತೀನಿ ಹೋಗು ಅಂತ ಕೇಳಿದರೆ ಅವ್ನು ಹೋಗೋದು ಹೇಗೆ? ಸೊ ಗುರಿ ಅಂದರೆ ಧ್ಯೇಯ ಮಂತ್ರ, ಧ್ಯೇಯ ರೂಪ ಮಂತ್ರ, ಧ್ಯಾನ ಧ್ಯೇಯ ರೂಪ, ಅದು ಚಿತ್ರ ಸ್ಪಷ್ಟ ಬಂದಷ್ಟು. ಮತ್ತು ಧ್ಯೇಯ ಒಂದಷ್ಟು ಇದು ಬರೋಲ್ಲ, ಕೇಳಿ ಕೇಳಿ ಮರ್ತು ಬರ್ತಾ ಬರ್ತಾ ಹೇಗಾಗುತ್ತೆ ಅವರಿಗೆ? ಕಣ್ಣು ಮುಚ್ಚಿದ್ರೆ ಕಾಣಬೇಕು ಆ ಸ್ಥಿತಿ ಬರುತ್ತೆ ನೋಡಿದ ತಕ್ಷಣನೇ. ಅದು ಮೊದಲೆಲ್ಲ ಸ್ಟೆಪ್ ಬೈ ಸ್ಟೆಪ್ ನೋಡ್ಬೇಕು, ಆ ಸರ್ ಹೇಳ್ತಾರೆ. ಪೂರ್ತಿ ಮಾಡದೆ ಹೋದರೆ ಒಂದೊಂದಂಗೆ ಚಿಂತನೆ ಮಾಡಿ, ಬರೀ ಪಾದ ಚಿಂತನೆ, ಬರೀ ಮೊಣಕಾಲು, ಬರೀ ಉದರ, ಬರೀ ಕಣ್ಣು, ಒಂದೊಂದೇ ಚಿಂತನೆ ಮಾಡಿ, ಆಮೇಲೆ ನಿಧಾನವಾಗಿ ಎಲ್ಲದನ್ನು ಎಡಿಟ್ ಮಾಡ್ಕೊಂಡು ಸೇರಿಸ್ಕೊಳ್ಳಿ. ಏಕ್ದಮ್ ಬರೋದು, ಯಾಕೆ ಅನ್ನೊಂದು ತಿಂಗ್ ಅದು ಅನ್ನೊಂದು ತಿಂಗಿನ ತಕ್ಷಣ ನೋಡಿ ಕಣ್ಣು ತಕ್ಷಣ ಬರೋದಿಲ್ಲ. ಏನು ಮಾಡಬೇಕು ಅದಕ್ಕೆ? ತುಂಬ ಎಫರ್ಟ್ಸ್ ಆಗಬೇಕು, ಪ್ರಾಕ್ಟೀಸ್ ಆಗಬೇಕು, ಅವಾಗ ಗೊತ್ತಾಗುತ್ತೆ. ಕೋಲೋ ನೃಸಿಂಹ ಏಕ ಪಂಚಾಶದ್ವರ್ಣಾಂ ಚತುರ್ವಿಂಶಚ ಮೂರ್ತಯ. ಈಗ ನೂರು ಹೆಂಗಾಗತ್ತೆ ಅಂತ ಪ್ರಶ್ನೆ, ಅದಕ್ಕೆ ಹೇಳ್ತೀವಿ ಏಕ ಪಂಚಾಶದ್ವರ್ಣಾಂ ಎಷ್ಟಾಯಿತು? 51 ಆಗೋಯ್ತು ಫಸ್ಟ್. ಆಮೇಲೆ ಚತುರ್ವಿಂಶಚ ಮೂರ್ತಯ 24 ಎಷ್ಟಾಯಿತು? 75 ಆಗೋಯ್ತು. ನಿಮ್ಮಲ್ಲಿ ಎಲ್ಲಿಗೂ ಅಂತ ಆಗಲಿಲ್ಲ, ಏಕ್ದಮ್ ಎರಡೇ ಶಾಟಿಗೆ ಸಮ 75. ಆತ್ಮಾದ್ಯಾಹ, ಆತ್ಮಾದ್ಯ ಅಂದ್ರೆ ಏನೇನೋ, ಅಂತರಾತ್ಮ ಪರಮಾತ್ಮ ಜ್ಞಾನಾತ್ಮ ಎಷ್ಟಾಯ್ತು? ಈಗ 79 ಆಯಿತು. ಅಲ್ಲಿ ವಾಸುದೇವಾದ್ಯಾಹ, ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅಂದಿರುತ್ತೆ, ಎಷ್ಟಾಯಿತು? 83. ವಿಶ್ವಾದ್ಯಾಹ ಮತ್ತೆ 4, ವಿಶ್ವ ತೇಜಸ ಪ್ರಾಜ್ಞಾ ತುರಿಯ ಎಷ್ಟು? ಮತ್ಸ್ಯ ಕಚ್ಚಪೋ 10, ಮತ್ಸ್ಯಾದಿ ರೂಪಗಳು ಎಷ್ಟಾಯ್ತು ಅಲ್ಲಿಗೆ? 97 ಆಗೋಯ್ತು. ಅದರಲ್ಲಿ ವೇದವ್ಯಾಸದೇವರು ವಾಸಿಷ್ಠ ಯಾದವ್ ಸೇರಿಸಿಬಿಟ್ರು, ವೇದವ್ಯಾಸದೇವರು ಎಷ್ಟಾಯಿತು? 98. ಆಮೇಲೆ ಆತ್ರೇಯ 99, ಆಶ್ರಯ ಶಿಂಶುಮಾರ 100, ಕರೆಕ್ಟ್ 100 ಆಗುತ್ತೆ. ಇದನ್ನು ಸಹಿಸ್ಕೊಂಡು ಇದನ್ನು ಸೇರಿ ಓಂ ನಮೋ ನಾರಾಯಣಾಯ ಅದನ್ನು ಬಿಡಾಗಿಲ್ಲ. ಶಿಂಶುಮಾರಸ್ತೇತಿ ಶತಂ ಕಲಾಹ ಕಲಶನಾಮಕಾಹ, ಕಲ ಅಂದರೆ ರೂಪಗಳು ಅಂತ ಅರ್ಥ. ಶತರೂಪಗಳನ್ನು ಸೇರಿಸಿದಾಗ ಕಲಶ ಅಂತ, ಶತರೂಪಗಳು ಅಲ್ಲಿ ಚಿಂತನೆ ಆಗಿದೆ. ಈಗ ಏತಾಭಿಹಿ ಸಹಿತಾಂ ಮೂಲಮೂರ್ತಿಂ ಕುಂಭೋದಕೇ ಸುಧೀ, ಮೂಲಮೂರ್ತಿಯನ್ನು ಸ್ಮರಣೆ ಮಾಡಿ ಕುಂಭೋದಕಲ್ಲಿ ವಿಷ್ಣು ಆವಾಹನೆ ಮಾಡಬೇಕು, ಆವಾಹನೆ ಮಾಡಿ ಪೂಜೆ ಮಾಡಬೇಕು. ಇದು ಎಷ್ಟು ಇದಾಗಿ ಕಾಂಪ್ಯಾಕ್ಟಾಗಿ ಎಲ್ಲರಿಗೂ ತಿಳಿಬಾರ್ದು. ಆತ್ಮಹತ್ಯ ಉಳಿದ ಬೇರೆ ಕಡೆ ಗೊತ್ತಿರೋ ಗೊತ್ತಾಗಲ್ಲ ಅವ್ರು. ಏನು ಆತ್ಮಹತ್ಯ ಅಂದರೆ ಏನು ಬೇರೆ ಕಡೆ ನೋಡಿ ಆತ್ಮ ಅಂತಾರೆ, ಆತ್ಮ ಮದ್ದು ಹೇಳಿಬಿಟ್ಟಿದ್ದಾರೆ ಅದನ್ನು. ವಾಸ್ತವಾದ್ಯ ಅಲ್ಲಿ ಹೇಳಿದ್ದಾರೆ, ಒಂದೇ ಕಡೆ ಹೇಳೋದಿಲ್ಲ ಆಚಾರ್ಯರಾದ್ದರಿಂದ ಕಂಡುಕೊಂಡವ್ರ ಕಲಿಯೋಕ್ಕೆ ಸಾಧ್ಯವಾಗೋದಿಲ್ಲ. ಪೂರ್ವೋಕ್ತ ವಿಹಿನ ಅಭ್ಯರ್ಚ್ಯ ಪ್ರತಿಮಾಂ ಶಿಷ್ಯಮೇವ ವಾ ಸ್ನಾಪಯೇತ್ ಸ್ವರ್ವಮರ್ಚಾಯಾಂ ಜಪೋ ಅನೂನಃ ಸಹಸ್ರತಃ. ಪೂರ್ವೋಕ್ತ ವಿಧಿನ ಅಭ್ಯರ್ಚ, ಹಿಂದೆ ಹೇಳಿದ್ರೆ ಈ ಥರ ಕಲಸ ಪೂಜೆ ಮಾಡಬೇಕು, ಪೂಜಾವಿಧಿ ಮೊದಲೇ ಹೇಳಿದಾರಲ್ಲ ಆ ಪ್ರಕಾರ ಪೂಜೆ ಕಲಸ ಪೂಜೆ ಮಾಡಬೇಕು. ಕಲಸದ ಆವಾಹನೆ ಬೇರೆ, ಪೂಜೆ ಬೇರೆ. ಪೂಜೆಗೂ ಕೂಡ ಮಂಗಳಾರತಿ ಧೂಪಾರತಿ ಎಲ್ಲ ಇರಬೇಕು, ನೈವೇದ್ಯ ಅದಕ್ಕೆ ಮತ್ತೆ ಅವಿಷ್ಟು ಮಾಡಿ ಮಾಡಬೇಕು. ಆಮೇಲೆ ಅಭ್ಯರ್ಚ ಅರ್ಚ ಅಭ್ಯರ್ಚ ಚೆನ್ನಾಗಿ ಪೂಜೆ ಮಾಡಬೇಕು. ಪ್ರತಿಮಾಂಶ ಅದರಿಂದ ಅಭಿಷೇಕ ಮಾಡಬೇಕು. ಪ್ರತಿಮಾಕ್ಕೆ ಈರು ಪೂಜಕ ಪೂಜ್ಯ, ಪೂಜಕವಾದಂತಹ ವ್ಯಕ್ತಿಯಲ್ಲಿ ದೇವರ ಸನ್ನಿಧಾನ, ಪದಾರ್ಥದಲ್ಲಿ ದೇವರ ಸನ್ನಿಧಾನ, ಕಲಸದಲ್ಲಿ ನೀರಲ್ಲಿ ಸನ್ನಿಧಾನ, ಪ್ರತಿಮೆಯಲ್ಲಿ ಸನ್ನಿಧಾನ. ಸೊ ದೇವರು ಪೂಜ್ಯ ಪೂಜಕ ಎರಡೂ ತಾನೇ ಆಗಿದ್ದಾನೆ, ದ್ರವ್ಯದಲ್ಲಿ ತಾನೇ ಇದ್ದಾನೆ. ಪ್ರತಿಮಾಂ ಶಿಷ್ಯಮೇವ ವಾ ಸ್ನಾಪಯೇ, ಈ ರೀತಿಯಲ್ಲಿ ಪ್ರತಿಮೆಗೆ ಅಭಿಷೇಕ ಮಾಡಿದರೆ ಅದು ನಿಜವಾದ ಪೂಜೆ. ಇನ್ನೊಂದು ಶಿಷ್ಯರಿ ಮಾಡಿ ಅಂತ ಹೇಳ್ತಾರೆ, ಅವಾಗ ದೀಕ್ಷೆ ಕೊಡಬೇಕಾದ ವೈಷ್ಣವ ದೀಕ್ಷೆ ಕೊಡಬೇಕಾದ್ರೆ ಈ ರೀತಿ ಮಾಡಿದರೆ ಏನು ಬರುತ್ತೆ, ಅದನ್ನಲ್ಲಿ ತತ್ವನ್ಯಾಸ ಮಾತ್ರ ನ್ಯಾಸಕ್ಕೆ ಅನುಕೂಲ ಆಗುತ್ತೆ, ಚಿಂತನೆ ಮಾಡಲಿಕ್ಕೆ ಒಳ್ಳೆ ಸಿದ್ಧಿ ಬರೋದು. ಇದು ಮುಖ್ಯ. ಇದು ಎಲ್ಲಿ ಉಳ್ಕೊಂಡಿದೆ ಈಗ, ಬರೀ ಪೀಠ ಕೊಡಬೇಕಾದ್ರೆ ಸನ್ಯಾಸ ಅದು ಮಾತ್ರ ಅಲ್ಲಿ ಉಳ್ಕೊಂಡಿದೆ. ಪಾಠ ಪ್ರವಚನ ಶಿಷ್ಯನನ್ನು ಶಿಷ್ಯ ಅಂತ ಸ್ವೀಕಾರ ಮಾಡಬೇಕಾದ್ರೆ ಪ್ರೊಸೀಜರ್ ಇದು. ಯಾವ ಶಿಷ್ಯ, ಆ ಶಿಷ್ಯ ಅವನು ಏನಾಗಿರ್ಬೇಕಾಗ 100% ಲಾಯಲ್ ಆಗಿರ್ಬೇಕು. ಅವನಿಗೆ ಗುರುಗಳ ಗಮನ ಇನ್ಸ್ಟಿಟ್ಯೂಷನ್ಸ್ ಕೆಲಸಕ್ಕೆ ಸೇರಿದ ಮೇಲೆ ವಿತೌಟ್ ಪರ್ಮಿಷನ್ ಬೇರೆ ಕೆಲಸ ಒಪ್ಕೊಳ್ಳೋಕೆ ಬರಲ್ಲ, ಅದ ಬೇರೆ ಕಡೆ ಹೋಗಕ್ಕೆ ಬರೋದಿಲ್ಲ. ಒಪ್ಕೊಂಡಿರುತ್ತೆ ಅಪರಾಧ, ಫುಲ್ ಟೈಮ್ ಕೆಲಸ ಮಾಡೋದು 10-5 ಇರ್ಬೋದು, ಆದರೆ ಅವನ ನೌಕರನಾಗಿ ಎಷ್ಟಿರ್ತಾನೆ, 24 hours ಅವೈಲೇಬಲ್ ಇರ್ತದೆ. ಅವನು ಯಾಕೆ ಕೇಳ್ತಿರತ್ತೆ, ಕೇಳಾಗಿಲ್ಲ, ಫುಲ್ ಟೈಮ್ ಅಪಾಯಿಂಟ್ಮೆಂಟ್ ಅದು. ಅದೇ ರೀತಿಯೇ ವೈಷ್ಣವ ದೀಕ್ಷೆ ಬರಬೇಕು. ಸ್ನಾಪಯೇತ್ ಪೂರ್ವಮರ್ಚಾಯಾಮ್ ಜಪೋ ಅನೂನ ಸಹಸ್ರತಃ. ಜಪ ಮಾಡಬೇಕಾದ್ರೆ ಅನೂನ 1000 ಕಡಿಮೆ ಇರಬಾರ್ದು. ಮೂಲಮಂತ್ರಸ್ಯ ಚಾಂಗಾನಾಂ ನ್ಯಾಸಃ ಸ್ನಾನಾದ ಅನಂತರಂ ಪ್ರತಿಮಾಯಾಂ ಸನ್ನಿಧಿ ಕೃತೆ ಶಿಷ್ಯೇ ಮಹಾತ್ಮ್ಯ ಕೃತ್ ಭವೇತ್. ಮೂಲಮಂತ್ರಸ್ಯ ಚ ಅಂಗಾನಾಂ ನ್ಯಾಸಃ, ಮೂಲಮಂತ್ರಸ್ಯ ಅಂಗಾನಾಂ ನ್ಯಾಸಃ ಸ್ನಾನಾದ ಅನಂತರಂ. ಅಭಿಷೇಕಕ್ಕಿಂತ ಮುಂಚೆ ಅಥವಾ ಆಮೇಲೆ ಟೀಕಾರ ಹೇಳಿದ್ದಾರೆ, ಅಲ್ಲೂ ಕೂಡ ತತ್ವನ್ಯಾಸ ಮಾತೃಕ ನ್ಯಾಸಾದಿಗಳನ್ನು ಮಾಡಬೇಕು. ಮೂರ್ತಿಯಲ್ಲಿ ತನ್ನಲ್ಲಿ ಮಾಡ್ಕೊಂಡಿರ್ತಾನೆ, ಮೂರ್ತಿಯಲ್ಲೂ ಮಾಡಬೇಕು. ಯಾತಕ್ಕೆ ಇಷ್ಟೆಲ್ಲ ಮಾಡಿ ಶಿಷ್ಯನಿಗೆ ತಿಳಿಸ್ಕೊಡ್ಬೇಕು ಅಂದರೆ, ಪ್ರತಿಮಾಯಾಮ್ ಸನ್ನಿಧಿ ಕೃತ್, ಇಷ್ಟೆಲ್ಲ ಮಾಡಿದ ಪ್ರತಿಮೆಯಲ್ಲಿ ಏನು ಬರುತ್ತೆ, ಸನ್ನಿಧಾನ ಬರುತ್ತೆ. ಶಿಷ್ಯೇ ಮಹಾತ್ಮ್ಯ ಕೃತ್ ಭವೆ, ಶಿಷ್ಯನಲ್ಲಿ ಮಹಾತ್ಮ ಹುಟ್ಟು. ಅವ್ರು ಅಪಾಯಿಂಟೆಡ್ ಲೆಟರ್ ತೋರಿಸ್ತಾನೆ ಅವನಿಗೆ, ಆಫೀಸರ್ ಅವನೀಗ. ಅದೇನಾಯ್ತು ಅಲ್ಲಿ ಇಮ್ಮಿಡಿಯೇಟ್ಲಿ ಪವರಿಗೆ ಬಂದ ತಕ್ಷಣ ಅಲ್ಲಿ ಅಪಾಯಿಂಟ್ಮೆಂಟ್ ಆರ್ಡರ್ ಬರೋವರೆಗೂ ಅಪ್ಲಿಕೆಂಟ್ ಅಷ್ಟೇ, ಅವನು ಕ್ಯಾಂಡಿಡೇಟ್ ಸೆಲೆಕ್ಟ್ ಆದ ತಕ್ಷಣ ಏನಾಗ್ಬಿಡ್ತಾನೆ, ಈಗ ಆ ಪವರ್ ಬಂತು ಅವನ ಅಧಿಕಾರಿ ಅಂತಲೇ ಕರೆಯೋದಾಗ. ಅವನು ರಿಸೈನ್ ಮಾಡೋದು, ಸಸ್ಪೆಂಡ್ ಆಗೋದು, ಲೀವ್ ಏನೋ ಆಗೋವರೆಗೂ ಏನೋ ಅವನು ಅಧಿಕಾರಿನೇ. ಅದು ಮಹಾತ್ಮಕೃದ್ ಭವೇ, ಇವನು ಇಂಥವರ ಶಿಷ್ಯ ಅಂತ ರಿಜಿಸ್ಟರ್ ಆಗಿ. ಯಾವ ರೀತಿ ಕಾಣಬೇಕಾಗತ್ತೆ, ಈಗ ಆ ಸಂಸ್ಥೆಗೆ ಅಟ್ಯಾಚ್ ಆಗಿಯೇ ಕಾಣಬೇಕು, ಹೊರತು ಪ್ರತ್ಯೇಕ ಕಾಣಕ್ಕೆ ಬರೋದಿಲ್ಲ. ಅಂಥ ಸ್ಥಾನ ಸಿಗ್ತಾ ಆತನಿಗೆ ಈ ರೀತಿ. ಅಂದರೆ ಏನ ಹೌದು, ದೇವ ಸನ್ನಿಧಾನ ಅಷ್ಟೇ. ಎಲ್ಲಿ? ವೆರಿ ಸಿಂಪಲ್ ಅದು, ಯಾಕೆಂದರೆ ಅಲ್ಲಿ ಸನ್ನಿಧಾನದ ದೇವತೆಗಳು ಆಶ್ರಯಿಸಿ ದೇವರ ಸೇವೆ ಮಾಡಿಕೊಂಡಿದ್ದಾರೆ, ನಮ್ಮಲ್ಲಿ ಅನುಗ್ರಹ ಮಾಡೋಕ್ಕೆ ಬರ್ತಾರೆ. ಅವರಲ್ಲಿ ದೇವರಲ್ಲಿ ಹೇಗಿದ್ದಾರೆ, ಆಶ್ರಯ ಮಾಡಿಕೊಂಡಿದ್ದಾರೆ, ಅಷ್ಟೇ ಸಿಂಪಲ್ ಅದು. ಮತ್ತು ಆಫೀಸ್ನಲ್ಲಿ ನಾವು ಎಂಟರ್ ಆಗಿ ವಿಸಿಟರ್ಸ್ ಹೋಗೋದು ಬೇರೆ, ಕೆಲಸ ಮಾಡೋರು ಬೇರೆ, ಆಮೇಲೆ ಆಫೀಸರ್ ಬೇರೆ, ಇವನು ಬೇರೆ. ಅಲ್ಲಿ ಆ ಇಡೀ ಆಫೀಸ್ ಲಿಸ್ಟಲ್ಲಿ ಅವ್ರು ಇರ್ತಾರೆ, ಬಟ್ ಅದು ಯಜಮಾನನಾಗಿ ಆತ್ಮ ಹೆಸರು ಬರುತ್ತೆ, ಅವನ ಅಧೀನರಾಗಿ ಇವ್ರ ಹೆಸರು ಬರುತ್ತೆ. ಅಲ್ಲಿ ಇದು ಮಾತ್ರಕ್ಕೆ ಅವ್ರಿಗೆ ಸಾಮ್ಯಾದಿಗಳೇನು ಬರೋದಿಲ್ಲ. ನಮ್ಮಲ್ಲಿ ದೇವತೆಗಳು ಅಲ್ಲಿ ದೇವರ ಪಾದದಲ್ಲಿ ಯಾರಿದ್ದಾರೆ ಅದು ಚಿಂತನೆ ಮಾಡಿ, ಕೈಯಲ್ಲಿ ಯಾರಿದ್ದಾರೆ, ನಮಗೇನು ಅನುಗ್ರಹ ಮಾಡಿಕೊಂಡಿದ್ದಾರೆ, ಅನುಗ್ರಹ ಪಡ್ಕೊಂಡು ಅಲ್ಲಿದ್ದಾರೆ, ಆಗ ಸರಿ ಹೋಯಿತು. ಕಲಶಃ ಕೀರ್ತಿ ಆಯುಷ್ಯಂ ಪ್ರಜ್ಞಾಂ ಮೇಧಾಂ ಶ್ರೀಯಂ ಬಲಂ ಯೋಗ್ಯತಾಂ ಪಾಪಹಾನಿಂಚ ಪುಣ್ಯವೃದ್ಧಿಂಚ ಸಾಧಯೇತ್. ಈ ಮಂತ್ರ ಹೇಳೋ ಅಭ್ಯಾಸ ಒಂದು ಬಂದಿದೆ, ಕಲಶ ಕೀರ್ತಿ ಆಯುಷ್ಯಂ ಅಂತ ತಂತ್ರಸಾರದಲ್ಲಿ ಹೇಳಿರೋ ಮಂತ್ರ ಇದೆ. ಈ ರೀತಿ ಕಲಶ ಪೂಜೆ ಒಂದು ಮಾಡಿದರೆ ಎಷ್ಟು ಪುಣ್ಯ ಬರುತ್ತೆ ಅಂತ ಹೇಳ್ತಾರೆ. ಬರೀ ಕಲಶ ಪೂಜೆಗೆ ಇಡೀ ದೇವ್ರ ಪೂಜೆಗೆ ಒಂದು ಮಹತ್ವ ಇದೆ, ಮತ್ತು ಒಂದೊಂದಕ್ಕೆ ಒಂದು ಮಹತ್ವ ಇದೆ. ಕಲಶ ಪೂಜೆಗೆ ಒಂದು ಶಂಖ ಪೂಜೆಗೆ ಒಂದು ಮಹತ್ವ, ಒಂದೊಂದಕ್ಕೆ ಅಂದರೆ ಇಡೀ ಇದಕ್ಕೊಂದು ಮಹತ್ವ, ಒಂದೊಂದಕ್ಕೂ ಒಂದು ಮಹತ್ವ. ಸಬ್ಜೆಕ್ಟ್ ವೈಸ್ ಮಾರ್ಕ್ಸು ಹೋಲ್ ಮಾರ್ಕ್ಸ್ ಇದ್ರೆ ಹಾಗೋ ಹಾಗೆ. ಕಲಶಃ ಕೀರ್ತಿ ಆಯುಷ್ಯಂ, ಈ ಕಲಶ ಪೂಜೆ ಮಾಡೋದ್ರಿಂದ ಕೀರ್ತಿ ಬರುತ್ತೆ, ಆಯುಷ್ಯ ಬರುತ್ತೆ, ಪ್ರಜ್ಞಾಂ ಒಳ್ಳೆ ಜ್ಞಾನ ಬರುತ್ತೆ, ಮೇಧಾಂ ಮೇಧಾಶಕ್ತಿ ಬರುತ್ತೆ, ಶ್ರೀಯಂ ಸಂಪತ್ತು ಬರುತ್ತೆ, ಬಲಂ ಶಕ್ತಿ ಬರುತ್ತೆ, ಯೋಗ್ಯತಾಂ ಪಾಪಹಾನಿಂಚ ಒಳ್ಳೆ ವಿಧವಾದ ಅರ್ಹತೆಯನ್ನು ಪಡಿತಾನೆ. ಏನು ಪಾಠ ಬೇರೆ ಇದೆ. ಸಿ ಎಂ ಬಲಂ ಇದೆ, ಸಿ ಎಂ ಭಗಂ ಇದೆ. ಅದು ಭಗಂ ಬಿದ್ದಾಗ ಆರು ಗುಣ ತಗೋಬೇಕು, ಐಶ್ವರ್ಯ ಸಮಗ್ರಸ್ಯ ತಗೋಬೇಕು. ಬಲಂ ಬಂದಾಗ ಒಂದೇ ಬಲ. ಹೌದು, ಅಪಪಾಠ ಅಲ್ಲ, ಪಾಠಾಂತರ ಅಷ್ಟೆ. ಪಾಠಾಂತರ ಬೇರೆ, ಅಪಪಾಠ ಬೇರೆ. ಪಾಪಹಾನಿಂಚ ಯೋಗ್ಯತೆ ಬರುತ್ತೆ, ಪಾಪಹಾನಿ ಪಾಪ ಪರಿಹಾರ ಆಗುತ್ತೆ, ಪುಣ್ಯ ವೃದ್ಧಿ ಆಗುತ್ತೆ. ಇಷ್ಟೆಲ್ಲ ಕಲಶ ಪೂಜೆಯಿಂದ ಪಡೆಯಲಿಕ್ಕೆ ಸಾಧ್ಯ. ಅದಕ್ಕೆ ಬ್ರಹ್ಮಣ್ಯತೀರ್ಥ ಕಲಶ ಪೂಜೆ ಮಾಡಿದ ಮೇಲೆ ಶಿಷ್ಯ ಎತ್ತಲಕ್ಕಾಗ್ತಿದ್ದಿಲ್ಲ ಅಂತದ. ಮೊದಲು ಶಿಷ್ಯನೇ ಅಲ್ಲಿ ಅವರೇ ತಾನೇ ಫಸ್ಟ್ ಇಡೋದು. ಆದರೆ ಅವರು ಅವಾಹನ ಮಾಡಿದ ಮೇಲೆ ಶಿಷ್ಯರಿಗೆ ಎತ್ತಲಕ್ಕಾಗ್ತದೆ ಅಂಥ ಸನ್ನಿಧಾನ ಬರ್ತಿತ್ತು. ಅವರ ಎಕ್ಸಾಂಪಲ್ ಅಷ್ಟೇ, ಜ್ಞಾನಿಗಳು ಮಾಡಿದಾಗೆಲ್ಲ ಹಾಗೇ ಇರುತ್ತೆ. ಯಾರೇ ದೊಡ್ಡ ಜ್ಞಾನಿಗಳು ಮಾಡಿದರೆ ಕ್ವಾಲಿಟಿಯಲ್ಲಿ ಬಂದಿರುತ್ತೆ. ಒಬ್ಬೊಬ್ಬರು ಒಂದರಲ್ಲಿ ತೋರಿಸ್ತಾರೆ ಅಷ್ಟೇ. ಅದು ಶಂಕೋದಕರೊಮ್ಮೆ ಶ್ರೀಪಾದರಾದರೂ ತೋರಿಸಿದರು, ಅಕ್ಷೋಭ ತೀರ್ಥರು ತೋರಿಸಿದರು. ಎಲ್ಲರಿಗೂ ಮಹಿಮೆ ಇದೆ, ದೊಡ್ಡವರಿಗೆಲ್ಲ. ಆದರೆ ಎಲ್ಲರೂ ತೋರಿಸ್ಬೇಕು ಅಂತಿಲ್ಲ. ಕಲಶ ಪೂಜೆ ಮಹಿಮೆ ಇವರು ತೋರಿಸಿದರು. ಆಚಾರ್ಯರು ಮೂರ್ತಿ ಮುಟ್ಟಿದರು ಕೃಷ್ಣನನ್ನು. ಮೊದಲು ಶಿಷ್ಯ, ಆಮೇಲೆ ಆಚಾರ್ಯ ಎತ್ತಲಕ್ಕೆ ಬರಲಿಲ್ಲ. ಮೂವತ್ತ ಒಬ್ಬರೇ ಎತ್ಬೋದಾದ್ರೆ ಮೂವತ್ತನೇ ಸರಿ ಎತ್ತಲಕ್ಕೆ ಬರಲಿಲ್ಲ. ಸನ್ನಿಧಿನ ತೋರಿಸ್ಲಕ್ಕೆ ಇಡ್ತ, ಬರೀ ವೈರ್ ಮುಟ್ಟಿ ಆಮೇಲೆ ಕರೆಂಟ್ ಬಂದಾಗ ಮುಟ್ಟಿ ಗೊತ್ತಾಗುತ್ತೆ ಎಷ್ಟು ಒಳಗೆ ಏನು ಬಂದಿದೆ. ಈಗ ಕರೆಂಟ್ ಬಂದಿದೆ, ಅವಾಗ ಅದು ಶಕ್ತಿ. ಆನೆ ಮುಟ್ಟಿ ಸತ್ತೋಗುತ್ತೆ ಇಮ್ಮಿಡಿಯೇಟ್ಲಿ. ಎಂಥ ಆನೆ ಭಯನ ಕಿತ್ತು ಎಸಿತ್ಬೇಕಾದ್ರೆ ಟಚ್ ಮಾಡಿದ್ರೆ ಸಾಕು, ಸಾಯಿತು. ಒಳಗೆ ಕರೆಂಟ್ ಬರೋದು ಅರ್ಥ ಆದರೆ ಸನ್ನಿಧಾನ ಬರೋದು ಅರ್ಥ ಆಗುತ್ತೆ. ಸನ್ನಿ ಸ್ವಿಚ್ ಆಫ್ ಮಾಡು, ಸನ್ನಿಧಾನ ಹೋಯಿತು. ಆನ್ ಮಾಡು, ಬಂತು ಅಷ್ಟೆ. ಯಾವಾಗ ತರಬೇಕು, ಯಾವಾಗ ಬಿಡಬೇಕು ಅದು ಗೊತ್ತಿರುತ್ತೆ. ಕಲಶ ಕೀರ್ತಿ ಆಯುಷ್ಯಂ ಪ್ರಜ್ಞಾಂ ಮೇಧಾಂ ಸ್ತ್ರೀ. ಬರೀ ಜ್ಞಾನ ಇಲ್ಲ, ಪ್ರಜ್ಞಾ ಅಂತ ಭಾರಿ ಜ್ಞಾನ ಬರುತ್ತೆ, ಮೇಧಾ ಬರುತ್ತೆ, ಆಯುಷ್ಯ ಹೆಚ್ಚಾಗುತ್ತೆ, ಯೋಗ್ಯತಾಂ ಪಾಪಹಾನಿಂಚ ಪುಣ್ಯವೃದ್ಧಿಂಚ ಸಾ. ಇದು ದೇವ್ರ ಪೂಜೆ ಮಾಡಲಿಲ್ಲ, ಕಲಶ ಪೂಜೆ ಮಾಡಲಿಲ್ಲ, ಎಷ್ಟು ಅಡ್ವಾಂಟೇಜ್ ಕಳ್ಕೊಂಡವನೀಗ. ಇಷ್ಟೆಲ್ಲ ಬರೋದನ್ನು ಕಳ್ಕೊಂಡ್ಬಿಡ್ತ. ಮೇಧಾ ಅಂದ್ರೆ ಹಾಗಲ್ಲ, ಮೇಧಾಶಕ್ತಿ ಜಾಸ್ತಿ ಇದ್ದರೆ ಇಂಟರ್ಪ್ರಿಟೇಷನ್ ಕೆಪಾಸಿಟಿ ಜಾಸ್ತಿ ಆಗುತ್ತೆ, ಅನಾಲಿಸಿಸ್. ಅದು ಮೇಧಾ. ವಿಶೇಷ ಭಾರಿ ಮೇಧಾವಿ ಇದ್ದಾನೆ ಅಂತ ಹೇಳ್ತಾರೆ. ಬುದ್ಧಿವಂತ ಬೇರೆ, ಮೇಧಾವಿ ಬೇರೆ, ಗೊತ್ತಾಯ್ತು. ಪ್ರತಿಭಾವಂತ ಬೇರೆ, ಅದರಲ್ಲಿ ಮತ್ತೆ ವ್ಯತ್ಯಾಸ ಇದೆ. ಪ್ರತಿಭಾ ಅಂದರೆ ಹೇಳಿದ್ದನ್ನು ಮತ್ತೆ ಇನೋವೇಟಿವ್ ಆಗಿ ಅಪ್ಲೈ ಮಾಡ್ತಾರೆ, ಅದು ಎಲ್ಲರಿಗೂ ಬರಲ್ಲ. ಯಾರು ಮಾಡಬೇಕಾದ್ರೆ ಪ್ರತಿಭೆ ಇದ್ದರೆ ಮಾತ್ರ ಸಾಧ್ಯ. ಅದು ಕೂಡ ಅಶ್ರುತ ಪ್ರತಿಭಾ. ಆಚಾರ ಬೇಕು, ಅಶ್ರುತ ಜನ್ಮದಲ್ಲೇ ಕೇಳಿಲ್ಲ ಅದನ್ನು. ಕೇಳಿ ಗಂಡ ಪಾಪಾಠವಾದರೆ ಚೆನ್ನಾಗಿ ಹೇಳ್ತಾರೆ ಅಂದರೆ ವಿಶಿಷ್ಟ ಪ್ರತಿಭಾ. ಅದು ತಮ್ಮ ವಿದ್ಯಾ ದೇವಸತ್ತಮಂ. ಅದು ಯಾರಿಗೆ ಸಾಧ್ಯ? ಸಾಧ್ಯ ಎನಿಥಿಂಗ್ ಹೇಳ್ತಾರೆ ಅಂದರೆ ಆಚಾರ್ಯಗೊಬ್ಬರಿಗೆ ಸಾಧ್ಯ, ರುಜುಗಳಿಗೆ ಮಾತ್ರ ಅಂತ ಹೇಳ್ತಾರೆ. ಅದು ನಾರಾಯಣ ಉಪನಿಷತ್ ಪಾಠ ಹಾಗೆ ಇದ್ದಿಲ್ಲ. ಹೇಳಿ ಅಂತ ತಕ್ಷಣ ಹೇಳು, ಗುರುಗಳಿಗೆ ಪರಮಾಶ್ಚರ್ಯ. ಯಾರಿಗೂ ಹೇಳ್ಕೊಟ್ಟಿಲ್ಲ ಎಲ್ಲಿಂದ ಹೇಳಿದ್ದು ಅಂತೇಳಿ. ಇವ್ರು ಓದೇ ಇಲ್ಲ ಅಂತ ತಿಳ್ಕೊಟ್ರೆ ಈಗ ತಾವೇ ಓದಿಲ್ಲ ಅಂತ ಗೊತ್ತಾಯಿತು. ಅಷ್ಟರ ಮಟ್ಟಿಗೆ ಅದು ಜ್ಞಾನ ಇತ್ತು. ಅದು ಎಲ್ಲರಿಗೂ ಬರೋದಿಲ್ಲ. ಕಲಶ ಬರೀ ಮನಸ್ಸು ಮಾತ್ರ ಇರುತ್ತೆ ಎಲ್ಲದಕ್ಕೂ, ಬರೀ ಮನಸ್ಸು. ಅಳೋದಕ್ಕೆ ಕಂಡಾಗ ಅರ್ಥಕ್ಕೆ ಬರೋ, ಬೇರೆ ಕೆಲಸ ಮಾಡಲ್ಲ ಅದು. ಅವೆಲ್ಲ ಬರೋದು ಮನಸ್ಸು, ಚಿತ್ತ, ಚೇತನ, ಧೃತಿ. ಒಂದೊಂದು ಬಂದಾತ ಒಂದು ಕೆಪಾಸಿಟಿ ಜಾಸ್ತಿ. ಅದರಲ್ಲೂ ಮತ್ತು ಸಬ್ ಡಿವಿಷನ್ಸ್. ಮತ್ತೆ ಮೊದಲು ಒಂದು ಮನಸ್ಸು, ಆಮೇಲೆ ನಾಲ್ಕು ಭಾಗ, ಆಮೇಲೆ ಐದು ಭಾಗ. ಆಮೇಲೆ ವ್ಯಕ್ತಕ್ಕೆ ತಕ್ಕಂತೆ ಬೇಕಾಷ್ಟು ಬೆಳೆಸ್ಕೋಬೋದು. ಪುಣ್ಯವೃದ್ಧಿಂಚ ಸಾಧಯೇತ್ ಸೌವರ್ಣಂ ಕಲಶಂ ರಮ್ಯಂ. ಇನ್ನು ಡೀಟೇಲ್ಸ್ ಹೇಳ್ತಾರೆ. ಸಾಧ್ವಾರ ಬಂಗಾರ ಕಲಶ ಇಟ್ಕೊಳ್ಳಿ. ಇಲ್ಲಿ ಪಜೀತಿ ಬರೋ ಶುರುವಾಗದಲ್ಲಿ ಬಂಗಾರ ಕಲಶ ಇಟ್ಕೊಳ್ಳಿ. ಅದಾಗದೆ ಹೋದರೆ ಬೆಳ್ಳಿದ್ದು ಇಟ್ಕೊಳ್ಳಿ. ಅದಾಗದೆ ಹೋದರೆ ತಾಮ್ರದ್ದು ಇಟ್ಕೊಳ್ಳಿ. ನಿರ್ದೋಷ ಮೃಣ್ಮಯಂ ಚಾಪ್ ಇದು ಬಣ್ಣಿಂದ ಇಟ್ಕೊಳ್ಳಿ. ಆಯಿತು, ಗಡಿಗೆನೇ ಇಟ್ಕೊಳ್ಳಿ, ಪರ ಚಿಕ್ಕ ಚಿಕ್ಕದು ಮಾಡಿಕೊಳ್ಳಿ. ದೇವ್ರ ಪೂಜೆ ಬಿಡ್ಲಕ್ಕೆ ಹೋಗಬೇಡಿ. ನಿರ್ದೋಷ ಮೃಣ್ಮಯಂ ಚಾಪಿ ವಾಪಿ ಚಂದನೇನ ವಿಲೇಪಿತಂ ಷಡಂಗುಲ ಉನ್ನತ ಕಾರ್ಯಾಹ. ಆರು ಇಂಚು ಹೈಟ್ ಇರಬೇಕು ಅಂಗುಲಿ ಅಂದರೆ. ಇಂಚು ಅಂದರೆ ಈ ಇಂಚಲ್ಲ, ನಮ್ಮ ಅಂಗುಲಿಯಲ್ಲಿ ಆರು ಇಂಚು ಅಷ್ಟಾದರೂ. ಕಲಶಕ್ಕೊಂದು ಸೈಜ್, ಸೈಜು ಆಕಾರ ಎಲ್ಲ ಹೇಳಿದರೆ ಆ ಥರ ಮಾಡಿದರೆ ತುಂಬ ಶ್ರೇಷ್ಠ. ಇನ್ನೂ ಸಾಧ್ಯವಾದರೆ ಕಲಶದ ದೇವತೆಗಳೆಲ್ಲ ಹೇಳಿದ್ದಾರೆ ಏನಂತ ಹೇಳ್ತಾರೆ ಅಲ್ಲಿ. ಕಲಶಸ್ಯ ಮುಖ್ಯ ವಿಷ್ಣು ಕಂಠೆ ರುದ್ರ ಸಮಾಶ್ರಿತ ಅವೆಲ್ಲ ಇದೆ. ಇದು ಮಾಡಿಸಿ ಯಾರೂ ಮಾಡಿಸ್ತಾ ಕಾಣಲಿಲ್ಲ. ಮಾಡಿಸ್ಬೇಕಂತ ಪ್ಲಾನ್ ಮಾಡ್ತಿದ್ರು ತುಂಬ ಜನ. ಅಂದರೆ ಏನಿದೆ ಆ ರೀತಿ ಕಲಶನ ಮಾಡಿಸೋದು. ಕಲಶಸ್ಯ ಮುಖ್ಯ ವಿಷ್ಣು, ವಿಷ್ಣು ಚಿತ್ರ ಬರಬೇಕಲ್ಲಿ. ಕಂಠೆ ರುದ್ರ, ಕಂಠ ಅಂದರೆ ಕಲಶದ ಭಾಗ, ಅಲ್ಲಿ ರುದ್ರ. ಆ ರೀತಿ ಬರೆಸ್ಬೇಕಂತ ಪ್ಲಾನ್ ಮಾಡಿದ್ದರು. ಅದು ಯಾಕೆ ಬರೆಸ್ಲಿಕ್ಕೆ ಆಗಲಿಲ್ಲ. ಯಾರು ಬರೀ ಇಟ್ಕೊಂಡಿದ್ರು ಬಂದು ಬರೀ ಶ್ರೀಕಾರ ಬರೆಸಿರ್ಬೋದು ಅಷ್ಟೇ, ಒಂದು ರೂಪಾಯಿ ಇರ್ಬೋದು. ಬಟ್ ಎಲ್ಲದರಲ್ಲೂ ಕೂಡ ಬರೆಸಿದರೆ ಅದು ಕಲಶ ಚಿಂತನೆ ಭಾರಿ ಸುಲಭ ಆಗುತ್ತೆ. ಇದೆಲ್ಲ ಯಾವ ಮುಖ್ಯ ಅಂದರೆ ಮತ್ತೆ ಕೆಲವೆಲ್ಲ ಹೋಮದ ಬಗ್ಗೆ ಹೇಳ್ತಾರೆ. ಈಗ ಇಷ್ಟು ಒಂದೊಂದೇ ಒಂದೊಂದೇ ಹೇಳ್ತಾ ಈ ಹೋಮದ ಬಗ್ಗೆ. ಉಪಸರ್ಗೇಶು ಜಾತೇಶು ಯಾವುದು ಉಳಿದು ಚಿಕ್ಕದು ಒಂದು ದೊಡ್ಡ, ಅದಕ್ಕೆ ಕುಂಭ. ಕುಂಭ ಅಂದರೆ ದೊಡ್ಡದು, ಉಳಿದೆಲ್ಲ ಚಿಕ್ಕದು. ಉಪಸರ್ಗೇಶು ಜಾತೇಶು, ಯಾಕೆ ಉದಾಹರಣೆಗೆ ಏನು ಮಾಡಿ ಅರ್ಗೆ